ಇದೇ ರೀತಿ ಇನ್ನೊಬ್ಬ ಬಕಾಸುರ ಅಂತ ಒಬ್ಬ ಇದ್ದ, ಅವನು ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಭಾಗವತ ಪುರಾಣ ಕೇಳಿದರೆ ಗೊತ್ತು, ಕೃಷ್ಣನ ಯುದ್ಧಕ್ಕೆ ಬಂದನಂತೆ, ಬಕಪಕ್ಷಿಯ ರೂಪದಲ್ಲಿ ಬರ್ತಾನ. ಕೃಷ್ಣನ್ ಏನ್ ಮಾಡಿದಂತ ಗೊತ್ತೇನು, ನುಂಗಿಬಿಟ್ಟಂತ ಕೃಷ್ಣನನ್ನ. ಕೃಷ್ಣ ಒಂದ್ಸರಿ ನುಂಗಿಬಿಟ್ಟ, ಎಲ್ಲರೂ ಓಡ್ತಾರೆ ಕೃಷ್ಣ ನುಂಗಿಬಿಟ್ಟ, ಕೃಷ್ಣನ ನುಂಗಿಬಿಟ್ಟ ಅಂತ ನೋಡ್ತಾ ಇದ್ರೆ ಕೃಷ್ಣ ಒಳಗೆ ಹೋದನಂತೆ. ವಾದಿರಾಸ ಅವಳು ಭಾರಿ ತಮಾಷೆ ಮಾಡ್ತಾರೆ, ಇವನು ಹೊರಗೆ ಬೆಳಗಿದ್ದಾನೆ, ಬಕಪಕ್ಷಿ ಬೆಳಗಿರುತ್ತಲ್ಲ, ಒಳಗೆ ಹೇಗಿದ್ದ ನೋಡ್ಲಿಕ್ಕೆ ಅಂತ ಕೃಷ್ಣ ಹೋದನಂತೆ. ಒಳಗೆ ಬೆಳಗಿದ್ದಾನ, ಕಪ್ಪಿದ್ದ ನೋಡ್ಲಕ್ಕೆ ಹೋದ, ನೋಡಿದನಂತೆ ಅಸಹ್ಯ ಆಯ್ತು ಅಂತ ಕೃಷ್ಣನಿಗೆ. ಬರೀ ಕಪ್ಪು, ಒಳಗೆ ಕಶ್ಮಲ, ಏನು ಉಪಯೋಗ ಇಲ್ಲ ಅಂತ ಕೃಷ್ಣ ತಾನು ಹೊರಗೆ ಬಂದ್ಬಿಟ್ಟಂತ. ಆಮೇಲೆ ಆಗಿದ್ದೇನು ಗೊತ್ತಾ, ಕೃಷ್ಣ ಒಳಗೆ ಹೋಗಿಬಿಟ್ಟು ಬೆಂಕಿ ಅಂತ ಸುಡ್ತಾ ಇದ್ದಾನೆ. ಅಹಂ ವಿಶ್ವಾನರೋಭೂತ್ವ ಮಾಡಿದಾಗೆ ಸುಡ್ತಾ ಇದ್ದಾನೆ, ಇಟ್ಕೊಳ್ಳೋ ಕಾಲಿಲ್ಲ, ಮತ್ತೆ ಹೊರಗೆ ಹಾಕಿಬಿಟ್ಟಂತ ಕೃಷ್ಣನನ್ನು. ಆಮೇಲೆ ತುಂಡೇನ ಚಚ್ಚರ್ದ, ತುಂಡದಿಂದ ಚುಚ್ಚಲಕ್ಕಿಂತ ಬಂದಂತೆ ಕೊಕ್ಕಿನಿಂದ, ಎರಡು ಕೊಕ್ಕ ಹಿಡ್ಕೊಂಡಂತ ಕೃಷ್ಣ ಸಿಡಿದನಂತೆ. ಎರಡು ಹುಳ ಬಕಾಸುರ ಬೀಳ್ತಾ ಇದ್ದಾನೆ. ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದಾಗ, ಒಬ್ಬ ಬಕಾಸುರನನ್ನ ಹರಿ ಕೊಂದ, ಈ ಬಕಾಸುರನ ವಾಯುದೇವರು ಕೊಲ್ತಾರೆ. ಅದು ಎಷ್ಟು ಸಾಮ್ಯ ಇದೆ, ಹರಿವಾಯುಗಳು ಎಷ್ಟು ಸಾಮ್ಯ ಇದೆಯಲ್ಲ. ಅದಕ್ಕೆ ಅವರನ್ನು ಆಭಾಸಕೋಶ್ಯ ಪವನಃ ಪವನಶ್ಯ ರುದ್ರಃ. ಹರಿವಾಯುಗಳಿಗೆ ಇಂತ ವಿಚಿತ್ರವಾದ ಬಿಂಬ ಪ್ರತಿಬಿಂಬ ಭಾವ ಉಂಟು, ಐಕ್ಯ ಅಲ್ಲ ಮತ್ತೆ ಸಾಮ್ಯ ಅಲ್ಲ. ಅದು ಇಂಥ ಒಂದು ಬಿಂಬ ಪ್ರತಿಬಿಂಬ ಭಾವ ರೂಪದ ಸಾಮ್ಯನೇ ಹೊರತು ಬೇರೆ ರೀತಿ ಸಾಮ್ಯ ಅಲ್ಲ. ಲೀಲಾಜಾಲ ಸೀಳೆ ಹಾಕಿದರೆ ಇಲ್ಲೂ ಆಶ್ಚರ್ಯ, ಬಕಾಸುರನ್ನು ಕೊಂದಿದ್ದು ಒಂದು ಆಶ್ಚರ್ಯ, ಇನ್ನೊಂದು ಆಶ್ಚರ್ಯ ಇಬ್ಬರು ಸೀಳೆ ಕೊಂದಿದ್ದು. ಕೃಷ್ಣ ಕೊಕ್ಕನ್ನು ಹಿಡಿದು ಎರಡು ಭಾಗ ಮಾಡಿದ್ರೆ ಎರಡು ಹೋಳಾಗಿ ಬಿಡ್ತಾನೆ ಅವನು, ಇವನು ಕಾಲಿಡಿದ್ರೆ ಎರಡು ಹೋಳಾಗಿ ಬಿಡ್ತಾನೆ. ಇಬ್ಬರು ಸೀಳಿ ಅನಾಯಾಸವಾಗಿ ಸೀಳಿ ಕೊಲ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ಆರಾಧನೆ ಮಾಡಿದವರಿಗೆ ಭಯ ಇಲ್ಲ ಅಂತಾಯ್ತು. ಅಷ್ಟು ಮಾಡಿದ ಭೀಮಸೇನ ಖಾಲಿ ಗಾಡಿ ಯಾಕೆ ಒಯ್ಯಬೇಕು ಅಂತ ಹೇಳಿ ಅವ್ರು ಹೆಣ ಹಾಕೊಂಡು ಹೋಗ್ತಾರೆ. ಅದನ್ನು ಬಕಾಸನ ಹೆಣ ಹಾಕೊಂಡು ಹೋಗ್ಬಿಟ್ಟು, ನಮಗೊಂದು ಪ್ರಶ್ನೆ, ಹೆಣ ಯಾಕೆ ಒಯ್ಬೇಕು, ಬಿಟ್ಟು ಹೋಗ್ಬಾರ್ದ ಅಲ್ಲ ಅದು ಒಂದು ಹೆಣ ಯಾಕೆ ಒಯ್ಬೇಕು. ಇದು ಅನೇಕರಿಗೆ ನೋಡೋದಕ್ಕೆ ಏನನ್ಸುತ್ತೆ ಗೊತ್ತಾ, ಏನೋ ಮಾಡ್ತಿದ್ದಾರೆ ಸುಮ್ಮನೆ ಬಿಟ್ಟು ಹೋಗಿ ಆ ನಕ್ಷಣದ ಸತ್ತೋದ ಪೀಡೆ ಹೋಯ್ತು ಅಂತ ಹೋಗ್ಬಾರ್ದೆ ಅಂತ ಕೇಳಿದ್ರೆ, ಇಲ್ಲ ಆ ಜನಗಳಿಗೆಲ್ಲ ಬರೀ ಬಕಾಸುರ ಸತ್ತಿದ್ದಾರೆ ಸುದ್ದಿ ಕಿವಿ ಬಿದ್ದರೆ ಸಾಲದು, ಅವನ ಹೆಣ ಕಂಡ್ರೆ 100% ಗ್ಯಾರಂಟಿ. ಹೆಣ ಸಿಗೋವರೆಗೂ ಕೊಲೆ ಕನ್ಫರ್ಮ್ ಆಗೋದಿಲ್ಲ, ಇನ್ನು ಕೂಡ ಸಾವು ಕನ್ಫರ್ಮ್ ಆಗಬೇಕು, ಡೆಡ್ ಬಾಡಿ ತೋರಿಸ್ಬೇಕು ಅವನು. ಆದ್ದರಿಂದ ಬಕಾಸುರ ಸತ್ತಿದ್ದಾನೆ ಯೋಚನೆ ಮಾಡಬೇಡಿ ಅಂದ್ರೆ ನೀನೇನು ಹೇಳಿದ್ದೆ ಅಕಸ್ಮಾತ್ ಬಂದರೆ ಅಂತ ಪ್ರಶ್ನೆ ಬರುತ್ತೆ. ಅದು ಬಾಡಿನೇ ತೋರಿಸ್ಬಿಟ್ರೆ ನಿಶ್ಚಿಂತೆಯಲ್ಲಿ ಅವತ್ತಿನಿಂದ ಸುಖವಾಗಿ ಬದುಕ್ತಾರೆ ಜನಗಳು, ನಿಶ್ಚಿಂತೆಯಿಂದ ಬದುಕ್ತಾರೆ. ಅದನ್ನು ತೋರಿಸ್ಬೇಕು. ಅಡಿಗೆ ಎಷ್ಟಿದೆ ಅಂತ ಗೊತ್ತಾಗ ಎಲೆ ಹಾಕಿಬಿಟ್ರೆ ಅವಾಗ ಅದು ಗ್ಯಾರಂಟಿ, ಎಲೆ ನೋಡಿದ ತಕ್ಷಣ ಇನ್ನು ಬದುಕ್ತಾರೆ ಎಂಬ ಭಾವನೆ ಬಂದ ತಕ್ಷಣ ಅವನಿಗೆ ಮುಖ ಅರಳಿ ಬಿಡುತ್ತೆ. ಇದು ಪದ್ಧತಿ ಮನುಷ್ಯನು. ಜನಗಳಿಗೆ ಅವ್ರ ನಂಬ ಮಾಧ್ಯಮದಲ್ಲೇ ಅವನಿಗೆ ಎಚ್ಚರಿಕೆ ಕೊಡಬೇಕು. ಅವರು ಕಣ್ಣಾರೆ ಕಂಡಿದ್ದನ್ನು ನಂಬ್ತಾರಾದ್ರಿಂದ ಕಣ್ಣಾರೆ ಶವ ತೋರಿಸ್ಬೇಕು ಅಂತ ಹಾಕೊಂಡು ಹೋದ್ರಂತೆ. ಹಾಗಾಗಿ ಹೋಗ್ತಾ ಇದ್ದಾರೆ, ಊರವರು ಬಂದು ಆ ರಾ ಇನ್ನೂ ಬೆಳಗಾಗಿಲ್ಲ, ಬೆಳಗಾಗಿ ಇಷ್ಟೆಲ್ಲ ರಾತ್ರಿ ಹೊತ್ತು ಮುಗಿಸೋದು ವಾಪಸ್ ಬರೋತ್ತೆ ಸರಿಯಾಗಿ. ಅಲ್ಲಿ ನಡೆದ ಕಥೆ ಇಷ್ಟೇ. ಭೀಮಸೇನ ಅವನ ಶವವನ್ನು ಗಾಡಿಯಿಂದ ಇಳಿಸಿ ಅಗಸೆ ಬಾಗಲು ಅಂತ ಕರೀತಾರಲ್ಲ ಮಹಾದ್ವಾರ, ಆ ಬಾಗಲು ನಿಲ್ಲಿಸಿಬಿಟ್ರೆ, ಮಹಾದ್ವಾರ ಸ್ಟ್ರೈಟ್ ಆಗಿ ನಿಲ್ಲಿಸಿಬಿಟ್ಟು ಅಲ್ಲಿಂದ ಹೊರಟದ. ಆ ಹೆಣ ಭಾರ ಸಾಮಾನ್ಯ ಒಂದ್ ಹೆಣ ಹೊರದೇ ಕಷ್ಟ ಅಂತ ಹೇಳ್ತಾರೆ ಜನಗಳು. ಆ ಬಕಾಸುರ ಹೆಣ ಅಂದ್ರೆ ಎಷ್ಟು ವರ್ಷದಿಂದ ಕಂಡವರ ರಕ್ತ ಮಾಂಸದಿಂದ ಪಾಪಿಷ್ಟ, ಯಾರು ಅಸಿಸ್ಟೆನ್ಸೇ ಇಲ್ಲ. ಇದು ಭೀಮನ ವಿಶೇಷ. ವಾಯುದೇವರು ನಿಲ್ಲಿಸಿದಾರ ಅಂತ ಕೇಳಬೇಡಿ, ನಾವೆಲ್ಲ ನಿಂತು ಓಡಾಡೋದು ಯಾರಿಂದ ಗೊತ್ತೇನು, ವಾಯುದೇವರಿಂದ ಅಂತ ಹೇಳ್ತಾರೆ. ಇವತ್ತು ವಾಯುದೇವರು ಕೈ ಬಿಟ್ಟು ಬಿಟ್ಟರೆ ಹೇಳಕ್ಕಾಗದಲ್ಲ, ವರಿಷ್ಠನಿಗೆ ಹಾಸಿಗೆಯಿಂದ ಹೇಳಬೇಕಾಗೋದಿಲ್ಲ, ಹಾಗೆ ಬಿದ್ದಿರ್ತಾನೆ. ಅದಕ್ಕೆ ವಾಯುದೇವರಿಗೆ ಉಕ್ತ ಅಂತ ಅವ್ರ ಹೆಸರು, ಉಕ್ತ ಉತ್ಥಾಪನಾದ ಉಕ್ತ ಅಂತ ಐತರೆ ಉಪಶಿಷ್ಟನೆ ಕರೀತಾರೆ. ಇವತ್ತು ವಾಯುದೇವರು ಅನುಗ್ರಹ ಮಾಡದೆ ಹೋದರೆ ಯಾವನು ಹೇಳಕ್ಕೆ ಬರೋದಿಲ್ಲ, ಎದ್ರೆ ಬ್ಯಾಲೆನ್ಸ್ ಇರೋದಿಲ್ಲ ಅವನಿಗೆ, ನಪ್ಪಂದ ಬಿದ್ದು ಬಿಡ್ತಾನೆ. ಮತ್ತೆ ಹೇಳೋದಕ್ಕೆ ಬ್ಯಾಲೆನ್ಸ್, ವಾಯುದೇವರ ಅನುಗ್ರಹ ಬೇಕು, ನಿಂತುಕೊಳ್ಳಕ್ಕೆ ವಾಯುದೇವರ ಅನುಗ್ರಹ ಬೇಕು, ಕೈ ಎತ್ತಲಕ್ಕೆ ವಾಯುದೇವರ ಅನುಗ್ರಹ ಬೇಕು. ಅದಕ್ಕೆ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾಹ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ನಾವು ಹೇಳುತ್ತೇವೆ, ನಾವು ನಿಂತಿರ್ತೇವೆ ಅಂತ ಹೇಳ್ತೀವಲ್ಲ, ವಯಸ್ಸಾದ ಮೇಲೆ ಯಾಕೆ ನಿಲ್ಲಕ್ಕಾಗೋದಿಲ್ಲ ಅವನಿಗೆ, ಯಾಕೆ ಹಿಡ್ಕೊಂಡ್ರೆ ನಿಲ್ಲಕ್ಕಾಗೋದಿಲ್ಲ, ಬರೀ ಅಲ್ಲ ಹಿಡ್ಕೊಂಡ್ರು ಬಿಡಿಸಿಬಿಡ್ತಾರೆ, ಆಟೋಮೆಟಿಕ್ ಬಿಡ್ತಾನೆ. ಅದಕ್ಕೆ ವಾಯುದೇವರು ಯಾವ್ಯಾವ ರೂಪದ ಶಕ್ತಿ ತೆಗಿತಾ ಹೋಗ್ತಾರಲ್ಲ, ಅದ್ರ ತಕ್ಕಂತ ಎಫೆಕ್ಟ್ ಎಲ್ಲ ಹೋಗ್ತಾ ಬರುತ್ತೆ. ಅನುಗ್ರಹ ಮಾಡಿದರೆ ಮಾತ್ರ ಉಂಟೆ ಹೊರತು ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ, ಅದೇ ಮೊನ್ನೆ ಕತೆ ಹೇಳಿದ್ದೇನಲ್ಲ. ಅವನ್ನ ಎತ್ತಿಕೊಂಡು ಹೋದರೆ ಆ ಹಿಲೇರಿನ ಹಿಮಾಲಯ ಪರ್ವತ ಏರಿದವರು, ಮೌಂಟ್ ಎವರೆಸ್ಟ್ ಅನ್ನು ಏರಿದ ಪ್ರಪ್ರಥಮ ವ್ಯಕ್ತಿ ನಮ್ಮ ಇಂಡಿಯಾದಿಂದ ಮೌಂಟ್ ಎವರೆಸ್ಟ್ ಹತ್ತಿದ್ದಾನೆ. ಅಂಥವನನ್ನ ಸನ್ಮಾನ ಮಾಡಲಿಕ್ಕೆ ಅಂತ ಮೇಲೆ ಕರೆದ್ರೆ ಆರು ಮೆಟ್ಲರ ಸ್ಟೇಜ್ ಹೊತ್ಕೊಂಡು ಹೋಗ್ಬೇಕಾಯ್ತಂತ ಅವನ ಲೆಕ್ಕ ಹಾಕಿ, ಮನುಷ್ಯನ ಜೀವನ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅಂಥ ಮೌಂಟ್ ಎವರೆಸ್ಟ್ ಒಬ್ಬನೇ ಹತ್ತಿದ ಸಾಮರ್ಥ್ಯದಲ್ಲಿ ಈಗ ವೇದಿಕೆ ಹತ್ತಕ್ಕೆ ಬರೋ ಸ್ಥಿತಿಯಲ್ಲಿಲ್ಲ ಅಂತ ತಿಳ್ಕೊಂಡ್ರೆ ದೇವರು ಕೈ ಬಿಟ್ಟರೆ ಮನುಷ್ಯನ ಸ್ಥಿತಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇವೆಲ್ಲ ಕೂಡ. ಅದಕ್ಕೋಸ್ಕರ ವಿಮಸೆಯಿಂದ ನಿಲ್ಲಿಸಿದ್ರು ಅಂದ್ರೆ ನಿಲ್ಲಿಸಿದ್ರೆ ನಿಲ್ಲಬೇಕು ಅವನು. ನಿಂತುಕೊಂಡ ಬಾಡಿ ನಿಂತುಕೊಂಡಿತು, ವಿಮಸರ ಅಲ್ಲಿಂದ ಹೋಗಿ ಸ್ನಾತ್ವಾ ಅಂತ ಹೇಳ್ತಾನೆ. ರಾಕ್ಷಸರ ದೇಹ ಬಿಟ್ಟಿದ್ದೆ ತಾನೆ, ಸ್ನಾನ ಮಾಡಿಬಿಟ್ಟು ಅವರು ಶುದ್ಧ ಪವನ, ಯಾವ ನೀರಿಗಿಂತ ಅವರೇ ಪವಿತ್ರ, ಲೋಕದ ಧರ್ಮ ತೋರಿಸಬೇಕಲ್ಲ, ಸ್ನಾನ ಮಾಡಿ ಮನೆಗೆ ಹೋಗಿಬಿಟ್ರಂತೆ. ಅಷ್ಟಕ್ಕೆಲ್ಲ ಕಾಯ್ಕೊಂಡು ಕೂತಿದ್ದಾರೆ ಭೀಮ ಧರ್ಮರಾಜಾದಿಗಳೆಲ್ಲ ಕೂಡ. ಭೀಮಸೇನ ನಿನ್ನೆ ಯೋಚನೆ ಇರಲಿಲ್ಲ, ಕುಂತಿ ಅಷ್ಟೇ ಯೋಚನೆ ಇರಲಿಲ್ಲ, ಭೀಮ ಬರ್ತಾನೆ ಇಲ್ಲ ಅಂತ ಯೋಚನೆ ಇರಲಿಲ್ಲ, ಯಾವ ಬರ್ತಾನೆ ಅಷ್ಟೇ ಪ್ರಶ್ನೆ ಇತ್ತು ಅಷ್ಟೇ. ಬಂದಾಯ್ತು. ಭೀಮಸೇನ ಕೇಳ್ತಾ, ಹ್ಯಾಕೊಂದೆ ಇನ್ನು ಕೊಲ್ಲೋದ್ರ ಬಗ್ಗೆ ಸಂಶಯ ಇರಲೇ ಇಲ್ಲ, ಹ್ಯಾಕೊಂದೆ ಎಲ್ಲ ಕತೆ ಹೇಳಿ ಶುರು ಮಾಡಿದರೆ. ಬಕಾಸುರನ ಕೊಂದಿದ್ದು ಭೀಮಸೇನ, ಫಸ್ಟ್ ಪ್ರವಚನ ಮಾಡಿದ್ದು ಭೀಮಸೇನ, ಬಕಾಸುರ ವಧೆ ಬಂದೇ ಪ್ರವಚನ ಮಾಡಿದ್ದೇ ಭೀಮಸೇನ. ಎಲ್ಲರೂ ಹೇಳಿ ಮಂಗಳ ಆಗಬೇಕಲ್ಲ, ಮೊದಲು ಊಟದ ವ್ಯವಸ್ಥೆ ಇದೆ, ಮತ್ತೆ ಎಲ್ಲಿ ತೋರಿಸ್ತಾರೆ ಅಲ್ಲೇನೆ. ಎಲ್ಲ ಪ್ರವಚನ ಮಾಡೋ ಹೊತ್ತಿಗೆ ಬೆಳಗಾಗಿದೆ. ಆ ಕಡೆಗೆ ಊರಿನ ಜನ ನಿಧಾನವಾಗಿ ಸಂಚಾರ ಶುರುವಾಯಿತು. ಎದ್ದು ಓಡಾಡಲಿಕ್ಕೆ ಬರ್ತಾರೆ ಬಕಾಸುರನ ಹೆಣ, ತಕ್ಷಣ ಅವರಿಗೆ ಗಾಬರಿ ಆಗಿಬಿಡುತ್ತೆ. ಅಷ್ಟು ಯೋಚನೆ ಮಾಡೋ ಟೈಮ್ ಇರಲಿಲ್ಲ ಅವರಿಗೆ. ಏನ್ ಮಾಡಿದ್ರಂತೆ, ಓಹೋ ನಿನ್ನೆ ಯಾರದೋ ಸರದಿ ಇತ್ತು, ಬಕಾಸುರನಿಗೆ ಕಳಿಸಿಲ್ಲ ಅಂತ ಕಾಣುತ್ತೆ, ಸಿಟ್ಟು ಬಂದಿದೆ ಬಕಾಸುರನಿಗೆ, ಅದಕ್ಕೆ ಅವನೇ ಬಂದುಬಿಟ್ಟಿದ್ದಾನೆ ತಿಳ್ಕೊಂಡ್ಬಿಟ್ರು. ತಿಳ್ಕೊಂಡಿದ್ದು ಎಲ್ಲ ಒಳಗ್ ಶುರು ಮಾಡಿಬಿಡ್ತಾರೆ, ಅಯ್ಯೋ ಬಕಾಸುರ ಬಂದ ಬಂದ ಅಂತ ಹೇಳಿ ಎಷ್ಟು ತುಂಬಾ ಜ್ವರ ಓಡ್ತಾರೆ ಪಾಪ. ಆದರೆ ಅವರಿಗೆ ಅನಿಸುತ್ತೆ, ನಾವು ಎಷ್ಟು ಓಡಿದ್ರು ಅವನು ಕೈ ಚಾಚಿರ ಸಾಕು ಸಿಕ್ಬಿಡ್ತೀವಿ ಅಂತ ಗೊತ್ತಿತ್ತು ಅವರಿಗೆ. ದೊಡ್ಡ ರಾಕ್ಷಸ ಅವನು, ಇನ್ನೇನ್ ಬಕಾಸ್ ಹಿಡ್ಕೋತಾನೆ ನೋಡಿ, ಬರಲೇ ಇಲ್ಲ ಕೈ ಅವನು, ಹಾಗೆಲ್ಲ ಸುಮ್ಮನೆ ಇದ್ದವನಲ್ಲ ಅವನು, ಯಾತಕ್ಕೆ ಅಂತ ತಿರುಗಿ ನೋಡ್ತಾರೆ ಅಲ್ಲೇ ನಿಂತ್ಕೊಂಡಿದ್ದಾರೆ. ಓ ಈ ರೀತಿ ನಿಲ್ಲೋ ಮನುಷ್ಯ ಅಲ್ಲ ಇವನು, ಏನಾಗಿದೆ ಅಂತ ಯೋಚನೆ ಮಾಡಿ ಹಾಗೆ ನೋಡ್ತಾ ನಿಂತರಂತೆ. ಆಗ ನೋಡ್ತಾರೆ ಕಾಗೆ ಹದ್ದುಗಳು ಅವನು ಕುಕ್ತಾ ಇವ ತಲೆ ಮೇಲೆ. ಆಚಾರ್ಯ ನೆಲ ವರ್ಣನೆ ಮಾಡ್ತಾರೆ, ಹೇತು ಭಿ ಹಿ ಅಂತ ಹೇಳ್ತಾರೆ. ಜಡ್ಡ ಬಾಡಿ ಹ್ಯಾ ಗುರುತಿಸಬೇಕು ಗೊತ್ತೇನು, ಒಂದು ಹಾವಿರುತ್ತೆ ಗಾಬರಿ ಆಗ್ತಾ ನೋಡ್ತಾನೆ ಅಲ್ಲ ಚುಚ್ಚುತ್ತಾ ಇರುತ್ತೆ ಯಾವ್ದು ಪ್ರಾಣಿ, ಓ ಇನ್ನು ಸತ್ತೋಗಿದೆ ಅಂತ ಅರ್ಥ. ಇಲ್ಲ ಹೋದ್ರೆ ಹಾವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯುಕ್ತಿ ಅಂತ ಕರೀತಾರೆ, ಅನುಮಾನ ತೀರ್ಥರ ಯುಕ್ತಿ ಇವೆಲ್ಲ ಕೂಡ. ಅವ್ರು ನೋಡಿದ್ರಂತೆ, ಓಹೋ ಹಾಗಿದ್ರೆ ಬಕಾಸುರ ಸತ್ತೋಗಿದ್ದಾನೆ ಅಂತ ಅನ್ಕೊಂಡು ಗಾಬರಿ ಭಾರಿ ಖುಷಿ ಅವರಿಗೆಲ್ಲ ಕೂಡ. ಇನ್ನು ಗ್ಯಾರಂಟಿ ಮಾಡ್ಕೋಬೇಕಾದ್ರೆ ಎಲ್ಲ ಸೇರಿಬಿಡ್ತಾರೆ, ಊರಿನ ಜನಲ್ಲೇ ಸೇರಿಬಿಟ್ಟಿದ್ದಾರೆ, ನೋಡ್ತಾರೆ ಬಕಾಸುರ ದೇವನಂತ ಹೆಣ. ಆಗ ಯಾರು ಕೊಂದರು, ಅವನೇ ಸತ್ತ, ಅವನೇ ಸಾಯ ಕೇಸ, ಸಾಧ್ಯನೇ ಇಲ್ಲ. ವೀರಪ್ಪನ ಅವನೇ ಸಿಕ್ಕ ಅಂದ್ರೆ ಯಾರು ನಮ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವನು ಸಾಯ್ದ ಸಾಯ್ತಾನೆ ಅವ್ರು ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹದ ಇವಂತ ರಾಕ್ಷಸನ ಕೇಳಬೇಕಾ, ಅವನೇ ಸಾಯೋನಲ್ಲ, ಇವನು ವರಣ ಇದೆ, ಈಶ್ವರನ ವರ ಇರೋದ್ರಿಂದ ಅವನು ಸಾಯೋ ಪ್ರಸಂಗ ಇಲ್ಲ. ಮತ್ತೆ ಯಾರು ಕೊಂದರು ಅಂತ ಪ್ರಶ್ನೆ, ಯಾರು ಕೊಂದರು, ಇನ್ವೆಸ್ಟಿಗೇಷನ್ ಹೇಗೆ ಮಾಡಬೇಕು ತೋರಿಸ್ತಾರೆ, ಅದರೊಳಗೆ ಹುಡುಕಿದ್ರು. ಹಿಂದೆ ಯಾರು ಸರದೇ ಇತ್ತು, ಲಿಸ್ಟ್ ಇತ್ತಲ್ಲ ಮನೆಗಳು, ಲಿಸ್ಟ್ ತಗೊಂಡ್ರು, ಯಾರು ಸರದೇ ಇತ್ತು, ಬ್ರಾಹ್ಮಣ ಹೆಸರು ಸಿಕ್ತು, ಸೀದಾ ಅವನ ಮನೆಗೆ ಓಡಿದ್ರು. ಓಡಿಬಿಟ್ಟು ಬ್ರಾಹ್ಮಣ ಏನು ವಿಷಯ ನಡೀತೆ ನಿನ್ನೆ ಹೇಳು ಅಂತ ಕೇಳಿದರು. ಅವನು ಹೇಳಕ್ಕೆ ಕಾಯ್ತಾ ಇದ್ದ ಪಾಪ ಆಗ್ಲೇನೆ, ಅವನು ಬೇಕು ತುಂಬಾ ಹೇಳಕ್ಕೆ ಕಾಯ್ತಾ ಇದ್ದ. ಹೇಳಿದ, ನೋಡಯ್ಯ ನಿನ್ನೆ ನಮಗೆ ಪ್ರಸಂಗ ಬಂತು, ನಾವು ಹೋಗಬೇಕಾಗಿತ್ತು, ಕತೆ ನಡೆದೋಯ್ತು, ಒಬ್ಬ ವ್ಯಕ್ತಿ ನಾನು ಅವನ ತಾಯಿ ಕಳಿಸಿಕೊಟ್ಲು, ಆತನೇ ಕೊಂದಿದ್ದಾನೆ. ಆಕೆ ಹೇಳಿದ್ಲು ನನ್ನ ಮಗನನ್ನ ಗೆಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಅವನು ನಿಮ್ಮ ಊರಿನ ಕಳಂಕವನ್ನು ಬಿಡಿಸ್ತಾನೆ, ಅವನು ಕೊಲ್ತಾರೆ ಅಂತ ಹೇಳಿದ್ಲು, ಅದೇ ಆಗಿದೆ ಅಂತ ಹೇಳಿದಾಗ ಎಲ್ಲ ಕರ್ಕೊಂಡು ಬರ್ತಾರೆ. ಯಾರು ತೋರಿಸು ತೋರಿಸು ಅಂತ ಹೇಳ್ತಾರೆ. ಮನೆಯಲ್ಲೇ ಇದ್ದಾರಲ್ಲ ಭೀಮಸೇನ, ಮನೆಯಲ್ಲೇ ಭೀಮಸೇನ ಇರೋ, ನಮ್ಮ ಮನೆಯಲ್ಲೇ ಸರ್ವಮೂಲ ಇದ್ರೆ ಭೀಮಸೇನ ಇದ್ದಾಗ ಲೆಕ್ಕ, ಮನೆಯಲ್ಲೇ ಭೀಮಸೇನ ಇದ್ದಾಗ ಲೆಕ್ಕ, ಒಳ್ಳೆ ರಕ್ಷಣೆ ಕೊಡ್ತಾರೆ. ತೋರಿಸಿದಂತೆ ಅವ್ರು ಎಷ್ಟು ಖುಷಿ ಗೊತ್ತಾ ಎತ್ಕೊಂಡ್ಬಿಡ್ತಾನೆ. ದೊಡ್ಡ ಮೆರವಣಿಗೆ ಭೀಮಸೇನ ಉತ್ಸವ, ಹನುಮದ ಉತ್ಸವ ಬರ್ತಾರಲ್ಲ, ಭಾರಿ ಉತ್ಸವ, ಎಂಥ ಪುಣ್ಯ. ಭೀಮಸೇನ ಅಂತ ಗೊತ್ತಿಲ್ಲ ಇಷ್ಟಾದ್ರೂ ಕೂಡ ನಮ್ಮನ್ನು ಕಾಪಾಡಿದ ಮಹಾ ವ್ಯಕ್ತಿ ಅಂತ ಹೇಳ್ಕೊಂಡು ಎತ್ತಿಕೊಂಡು ಬಿಟ್ಟು ಉತ್ಸವ ಮಾಡಿದ್ದು ಮಾಡಿದ್ದೇನೆ. ದೊಡ್ಡ ಸಮಾರಂಭ ಅವತ್ತಿನ ದಿವಸ, ಎಂಥ ಸಮಾರಂಭ ಗೊತ್ತೇನು, ಇಷ್ಟು ದಿವಸಗಳ ಕಾಲ ಆ ಪಾಪಿಯಾದ ಬಕಾಸುರನಿಗೆ ನಮ್ಮ ಹಿಂದಿನವರು 2 ಕೋಟಿ ವರ್ಷ ಅಂದರೆ ಎಷ್ಟು ಜನರೇಷನ್ ಆಗಿರೋ ಲೆಕ್ಕ ಹಾಕಿ ಅಂದ್ರೆ ಮನೆ ಫ್ಯಾಮಿಲಿಯಲ್ಲಿ ಒಬ್ಬ ಎಷ್ಟು ಜನ ಸತ್ತೋಗಿದ್ದಾರೆ ಅವ್ನು ಬಾಯಿ ಬಿದ್ದುಬಿಟ್ಟು, ಉಳಿದವರೆಲ್ಲ ಅವ್ನು ಬಾಯಿ ಬೆಳೆಸಕ್ಕೆ ಹೆರಬೇಕಷ್ಟೇ, ಹೆರೋದು ಅವ್ನು ಬಾಯಿ ಬಿಡಬೇಕು ಜನಗಳು ಹೋಗಿ. ಈ ತರ ಆಗೋಗ್ಬಿಟ್ಟಿತ್ತು, ಪಾಪಿಷ್ಠನಿಗೆ ಅನ್ನ ಕೊಟ್ಟು 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 ಪಾಪ ಮಾಡಿದ್ದೇವೆ, ಆ ಪಾಪ ಕಳ್ಕೊಳ್ಬೇಕು. ಪುಣ್ಯಾತ್ಮ ಅವನ್ನು ಕೊಂದವನು ನೀನೇ ತಾನೆ, ನಿನಗೋಸ್ಕರ ದೊಡ್ಡ ಯಜ್ಞ ಮಾಡ್ತೇವೆ ಅಂತ ಅನ್ನದ ರಾಶಿ ಹಾಕಿಬಿಟ್ರಂತೆ. ಅವನು ಎಷ್ಟು ಊರಿನ ಜನ ಎಲ್ಲ ಸೇರಿ ದೊಡ್ಡ ಅನ್ನದ ರಾಶಿ, ಅನ್ನಾತ್ಮಕಂ ಕರಮಮುಷ್ಯ ಅಂತ ಆಚಾರ್ಯ ಬರೀತಾರೆ. ದೊಡ್ಡ ಯಜ್ಞವನ್ನು ಮಾಡಿ ಭೀಮಾ ಸೇತುವೆಯರ ಮುಂದೆ ಇಟ್ಟುಬಿಟ್ಟು ಇದೆಲ್ಲ ಸ್ವೀಕಾರ ಮಾಡು, ನಮ್ಗೆ ಇಷ್ಟು ದಿವಸ ಪಾಪ ಎಲ್ಲ ಹೋಗಬೇಕು, ರಕ್ಷಣೆ ಮಾಡು ಅಂತ ಹೇಳಿದಾಗ ಅವತ್ತು ಭೀಮಸೇನ ದೇವರು ಈಗ ಕೊಟ್ಟರಲ್ಲ, ಒಬ್ಬ ಬ್ರಾಹ್ಮಣ ಕೊಟ್ಟ ಅನ್ನ, ಇಡೀ ಊರಿನ ಜನ ಕೊಟ್ಟ ಅನ್ನ, ಈಗ ಅದಿಷ್ಟನ್ನು ಕೃಷ್ಣಾರ್ಪಣ ಅಂತ ಒಪ್ಪಿಸಿ ತಾನು ತಿನ್ನಲಿಲ್ಲ ಒಬ್ಬರೇನೆ, ಕಷ್ಟನೇದಲ್ಲ ತಗೊಳ್ಳೋದಕ್ಕೀಗ ಎಲ್ಲರಿಗೂ ಹಂಚಿದ್ರೆ. ಆದ್ರೆ ಒಬ್ಬರೇ ಇದ್ದಾಗ ತಿಂದ ರೀತಿ ಹೇಗಿತ್ತು, ಜನ ಇದ್ದಾಗ ತಿನ್ನಲಿಲ್ಲ, 8 ಜನಕ್ಕೆ ಊಟ ಹಾಕಿದ್ದಾಗಾಯ್ತು, 8 ಜನಕ್ಕೆ ಭೀಮಸೇನನ ಸಂಭ್ರಮದ ವ್ಯವಸ್ಥೆಯಾಯಿತು. ಅವರಿಗೆಲ್ಲ ಆನಂದವೇ ಆನಂದ, ಜನ್ಮ ಪೂರ್ತಿ ಗಂಟು ಬಿದ್ದ ದೊಡ್ಡ ಒಂದು ಅನಿಷ್ಟ ತೊಲಗಿತು ಅಂತ ಹೇಳಿ ಸಂಭ್ರಮದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಕಾಸುರನ ಹನನ, ಏಕಚಕ್ರ ನಗರಗಳಿಗೆ ಇದ್ದಂತಹ ಅಸಾಧ್ಯವಾದಂತಹ ಆಪತ್ತಿನ ಪರಿಹಾರ, ಭೀಮನ ಕಾರ್ಯ ಧರ್ಮರಾಜಾದಿಗಳಿಗೆ ಭಾರಿ ಖುಷಿ ಕೊಟ್ಟಿತು. ಒಂದೊಂದು ಭೀಮನ ಮಹತ್ವ ಕೂಡ ಮುಂದಿನ ಯಶಸ್ಸಿಗೆ ಅವರಿಗೆ ಧೈರ್ಯ ಕೊಡ್ತಾ ಇತ್ತು. ಇನ್ನು ಮುಂದೆ ಯೋಚನೆ ಇಲ್ಲ, ಸುಖವಾಗಿ ನಮ್ಮ ಜೀವನದ ಗೆಲುವು ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನ ಧರ್ಮಾದಿಗಳು ಹೊಂತಾ ಇದ್ದಾರೆ. ಆ ಬಕಾಸುರವಾದ ಕಥೆ ಮುಗಿತು. ಅಷ್ಟೊತ್ತಿ ಸರಿಯಾಗಿ ಅಲ್ಲಿಗೆ ವೇದವ್ಯಾಸದೇವರು ಬಂದೇ ಬಿಟ್ರಂತೆ. ನೋಡಿ ಯಾವ ತವಿ ಬರ್ತಾರಯ್ಯ, ಯಾರು ಆ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಯಾರು ಕೂಡ ಅಟೆಂಡರ್ ಬರೋದಿಲ್ಲ, ಬೆಲ್ಲೋರದೇ ಬರೋದಿಲ್ಲ, ಆಗಲ್ ಬೈಕೋತ ಬರ್ತಾರೆ, ಅಂದ್ರೆ ಯಾಕೆ ಹೊಡ್ಕೋತೀರಿ, ತಡೆ ಎದ್ದು ಬರ್ತಾನೆ ಪಾಪ, ದುಡ್ಡು ಪೇಡ್ ಸರ್ವೆಂಟ್ ಅವನು ಬರೋದಿಲ್ಲ, ಅದಕ್ಕೆ ದೇವರು ಬಂದಾಗ ಯಾರೂ ಬರೋದಿಲ್ಲ. ತಕ್ಷಣ ಬಂದ್ರಂತೆ ಆ ಹಿಡಿಂಬಾಸರನ ಪ್ರಸಂಗ, ಅಲ್ಲಿ ಬಂದ್ರು ಆಮೇಲೆ ಇಲ್ಲಿ ಬಂದ್ರು, ಅಲ್ಲಿ ಬರೆದಿದ್ದ ಜಾಗವೇ ಇಲ್ಲ, ಅವ್ರು ಬರದೆ ಹೋದ್ರೆ ಆಪತ್ತು ಗ್ಯಾರಂಟಿ ಅಂತ ಅರ್ಥ. ಅವರು ಬಂದ ತಕ್ಷಣ ಯಥಾ ಪ್ರಕಾರ ಸಾಷ್ಟಾಗ ನಮಸ್ಕಾರ ಹಾಕಿದ್ರು. ವೇದವ್ಯಾಸ ಅವರು ಮಾತಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಆಯ್ತು ನಿಮ್ಮದೀಗ, ಇದು ಎಷ್ಟು ದಿವಸ ಆಯ್ತು, ಯಾರು ಲೆಕ್ಕ ಇಡ್ಲಕ್ಕೆ ಹೋಗೋದಿಲ್ಲ. ಆಚಾರ್ಯ ಎಲ್ಲ ಲೆಕ್ಕ ಇಡ್ತಾರೆ. 6 ತಿಂಗಳಾಗಿತ್ತು ಬಕಾಸುರನ ಬಟ್ಟೆಗೆ ಬಂದು 6 ತಿಂಗಳಾಗಿತ್ತು. ಹಿಡಿಂಬವನದಲ್ಲಿ 6 ತಿಂಗಳು ಕಳೆದರು. ಆಮೇಲೆ ಅಡಿಗೆ ಮನೆಯಲ್ಲಿ 6 ತಿಂಗಳಿದ್ರು. ಸರ್ 1.5 ವರ್ಷ ಆಯ್ತು ಅವರೀಗ, ಹಸ್ತಿನಾಪುರದಿಂದ ಹೊರಟು 1.5 ವರ್ಷ ಆಗಿದೆ ಈಗ. ಇಲ್ಲಿಂದ ಮುಂದೆ ಅವರೀಗ ಪಂಚಾಲಪಟ್ಟಣಕ್ಕೆ ಹೋಗಬೇಕು. ಆಗ ವೇದವ್ಯಾಸದವರು ಹೇಳ್ತಾರೆ, ನಿಮ್ಮ ಕೆಲಸ ಇಲ್ಲಿದ್ದು ಮುಗಿತೀಗ, ಮುಂದೆ ಭಾರಿ ದೊಡ್ಡ ಕೆಲಸ ಇದೆ, ಒಂದು ಕತೆ ಹೇಳ್ತೇನೆ ಕೇಳಿ ಅಂತ ವೇದವ್ಯಾಸ ದೇವರು ಉತ್ಪತ್ತಿ ಪೂರ್ವಕ ಕಥಾಂ ದೃಪದಾತ್ಮ ಜಾಯಾಹ ವ್ಯಾಸೋಹ್ಯನುಚ್ಚ ಜಗತಾಂ ಗುರು ಇಂದಿರೇಶ ಯಾತ ಅಂತ ಹೇಳಿದ್ರಂತೆ. ನೋಡಿ ಪಾಂಡವರೇ, ದೃಪದ ರಾಜನಿಗೆ ತುಂಬಾ ತಪಸ್ಸಿನ ಪ್ರಭಾವದಿಂದ ಒಬ್ಬ ಮಗಳು ಹುಟ್ಟಿದ್ದಾಳೆ, ಒಬ್ಬ ಮಗ ಹುಟ್ಟಿದ್ದಾನೆ. ಈ ಮಗ ಹುಟ್ಟಿರೋ ಕಥೆ, ಎರಡು ಹುಟ್ಟಿರೋ ಕಥೆ ನಿಮಗೆ ಗೊತ್ತಿದೆ. ಆ ಮಗಳು ದ್ರೌಪದಿ ಅಂತ ವಿಖ್ಯಾತಳಾಗಿದ್ದಾಳೆ. ಆಕೆ ಸಾಮಾನ್ಯವಾದ ಕನ್ಯೆಯಲ್ಲ, ಅನೇಕ ದೇವತೆಗಳ ಆವೇಶ ಹೊಂದಿರತಕ್ಕಂತಹ ವಿಶಿಷ್ಟ ವ್ಯಕ್ತಿ. ಆಕೆಗೆ ಸ್ವಯಂವರ ಅಂತ ದ್ರುಪದರಾದ ಏರ್ಪಾಟು ಮಾಡಿದ್ದಾನೆ. ಆ ಸ್ವಯಂವರ ನಡಿಲಕ್ಕಿದೆ, ಇನ್ನೇನು, ನೀವಲ್ಲಿಗೆ ಹೋಗಿ ಅಂತ ಹೇಳಿದರು. ಸ್ವಯಂವರ ನಡೀತಾ ಇದೆ, ದ್ರೌಪದಿಯ ಸ್ವಯಂವರ, ನೀವಲ್ಲಿಗೆ ಹೋಗಿ, ನಿಮಗೆ ಸ್ವಯಂವರ ಅಂತ ಅರ್ಥ ಅದಕ್ಕೆ. ನೀವಲ್ಲಿಗೆ ಹೋಗಿ, ನಿಮಗೆ ಸ್ವಯಂವರ. ಕಂಪನಿ ಮ್ಯಾನೇಜರು, ನೀನು ಅಪ್ಲೈ ಮಾಡಯ್ಯ ಅಂದ್ರೆ ಗ್ಯಾರಂಟಿ ಕೊಡಿಸ್ತೇನೆ ಅಂತ ಅರ್ಥ. ಯಾರು ಅಪ್ಲೈ ಮಾಡಯ್ಯ ಆತ ಹೇಳಬೇಕು, ನೀನು ಅಪ್ಲೈ ಮಾಡು ಅಂದ್ರೆ ಉಳಿದು ಫಾರ್ಮ್ಯಾಲಿಟಿ ಅಂತ ಅರ್ಥ. ನೀವಲ್ಲಿಗೆ ಹೋಗಿ ಅಂತ ವೇದವ್ಯಾಸ ದೇವರು ಎಲ್ಲ ದ್ರೌಪದಿ ಇತಿಹಾಸವನ್ನು ಹೇಳಿ ಹೊರಟ್ರಂತೆ. ಏನು ಇತಿಹಾಸ ಅಂತ ಈಗ ಬೇಡ, ಮುಂದೆ ಹೇಗೂ ಗೊತ್ತಾಗುತ್ತಾ, ಅದರಿಂದ ಅಲ್ಲಿ ನೋಡೋಣಂತೆ. ಅವರು ಹೊರಟರು. ಏನು ಸ್ವಯಂವರ ಪ್ರಸಂಗ, ಯಾತಕ್ಕೆ ಬಂತು ಸ್ವಲ್ಪ ಯೋಚನೆ ಮಾಡಬೇಕು. ದ್ರುಪದ ರಾಜ ಬಯಸಿ ಬಯಸಿ ಮಗಳನ್ನು ಪಡೆದ. ಅರ್ಜುನ ಕೊಡ್ಲಕ್ಕೆ ಒಬ್ಬ ಮಗಳು ಬೇಕು ಅಂತ ಹೇಳಿ ಮಗಳನ್ನು ಪಡೆದ. ಹಿಂದೆ ಕತೆ ಕೇಳಿದ್ದೇವೆ. ಅದ ಮೇಲೆ ಸ್ವಯಂವರ ಯಾಕೆ ಪಡಬೇಕಾಗಿದ್ರ ಆತ? ಇಂಥ ವರ ನಿಶ್ಚಯವಾಗದೆ ಹೋಗಿದ್ರೆ ಸ್ವಯಂವರ ಮಾಡಬೇಕು, ವರ ನಿಶ್ಚಯ ಆಗಿದೆ, ಈ ಸ್ವಯಂವರ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಉತ್ತರ ಅಲ್ಲೇ ಇದೆ. ದ್ರುಪದ ರಾಜ ಪಾಪ ಅಷ್ಟೆಲ್ಲ ಸಂಭ್ರಮದಿಂದ ಮಗಳನ್ನು ಪಡೆದು ಅರ್ಜುನ ಕೊಟ್ಟು ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ರೆ ಸುದ್ದಿ ಬಂತು, ಪಾಂಡವರೆಲ್ಲ ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿಬಿಟ್ರು. ಸುದ್ದಿ ಬಂತು, ಇನ್ನೇನು ಮಾಡಬೇಕಾಗಿ ಲೆಕ್ಕ ಹಾಕಿ. ಅರ್ಜುನಾದಿಗಳು ಇದ್ರು ಅಂತ ಗೊತ್ತಿದ್ದಿದ್ರೆ ತಾನೇ ಬಂದು ಮದುವೆಗೆ ಏರ್ಪಾಟು ಮಾಡಿ ಮದುವೆ ಮಾಡಿ ಕೊಟ್ಬಿಡ್ತಾ ಇದ್ದ. ಸಮಸ್ಯೆ ಬಂದಿದೆ ಈಗ, ಪಾಂಡವರೆಲ್ಲ ಸುಟ್ಟು ಹೋಗಿಬಿಟ್ಟಿದ್ದಾರೆ. ಸುದ್ದಿ ಬಂತು. ದ್ರುಪದ ರಾಜನಿಗೆ ತುಂಬಾ ಆಘಾತವಾಗಿ ಹೋಯ್ತು. ಇಷ್ಟೆಲ್ಲಾ ಕಷ್ಟಪಟ್ಟು ಮಗಳನ್ನು ಪಡೆದಿದ್ದೇನೆ, ಆದರೆ ಯಾರಿಗೋಸ್ಕರ ಪಡೆದಿದ್ದೇನೆ? ಆ ಅರ್ಜುನನೇ ಇಲ್ಲ, ಪಾಂಡವರಲ್ಲಿ ಅರ್ಜುನ ಒಬ್ಬ, ಪಾಂಡವರೆಲ್ಲ ಸುಟ್ಟು ಹೋದ್ರು ಅಂದ ಮೇಲೆ ಅರ್ಜುನ ಇಲ್ಲ ಅಂತಾಯ್ತಲ್ಲ ಅಂತ ಭಾರಿ ದುಃಖಪಟ್ಟ. ಆಮೇಲೆ ಅಂದ್ಕೊಂಡ, ಛೇ ಸಾಧ್ಯ ಇಲ್ಲ, ಪಾಂಡವರು ಸಾಯಲಿಕ್ಕೆ ಸಾಧ್ಯ ಇಲ್ಲ, ಅವರು ಬದುಕೇ ಇದ್ದಾರೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಅವರು ಬದುಕೇ ಇದ್ದಾರೆ, ಹೇಗೆ ತೀರ್ಮಾನ ಮಾಡ್ಕೊಂಡು ಗೊತ್ತೇನಾತ? ನೋಡಿ ದೈವಿ ಶಕ್ತಿಯ ಚಿಂತನೆ ಹೇಗಿರ್ತದೆ ಎಂಬುದಕ್ಕೆ ದೃಷ್ಟಾಂತ ಇದೆ. ಆತ ಹೇಳ್ತಾರೆ, ನಾನು ದ್ರೌಪದಿಯನ್ನ ಬರೀ ಇಷ್ಟಪಟ್ಟು ಪಡೆದಿದ್ದ ಅಷ್ಟೇ ಅಲ್ಲ, ಯಜ್ಞ ಮಾಡಿ ಪಡೆದಿದ್ದೇನೆ ಅಂತ ಹೇಳ್ತಾರೆ. ಯಜ್ಞ ಮಾಡಿ ಪಡೆದಿದ್ದೇನೆ, ಯಜ್ಞದಿಂದ ಯಜ್ಞವನ್ನು ಸುಮ್ಮನೆ ಮಾಡಿದ್ದಲ್ಲ, ವೇದ ಮಂತ್ರಗಳಿಂದ ಯಜ್ಞ ಮಾಡಿದೆ. ಯಜ್ಞ ಮಾಡಿದವರು ಯಾರೋ ಅಲ್ಲ, ಯಾಜೋಪಯಾಜ ಮುಖನಿಸ್ತೃತ ಏಷ ಮಂತ್ರ ನಾಸತ್ಯ ತಾರ್ಹ ಇತಿ ಜೀವನ ವೇಷುಮೇನೆ. ಯಾಜೋಪಯಾಜರಂತಹ ಬ್ರಹ್ಮಜ್ಞಾನಿಗಳನ್ನು ಕರೆಸಿ ವೇದ ಮಂತ್ರಗಳಿಂದ ಯಜ್ಞವನ್ನು ಮಾಡಿಸಿ ಗಂಗಾ ತೀರದಲ್ಲಿ ಮಾಡಿಸಿ ದ್ರೌಪದಿಯನ್ನು ನಾನು ಪಡೆದಿರಬೇಕಾದ್ರೆ ಅರ್ಜುನನಿಗೆ ಮದುವೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟನಂತೆ. ಎಷ್ಟು ವಿಶ್ವಾಸ ಏರ್ಪಡಬೇಕು, ಲೆಕ್ಕ ಹಾಕಬೇಕು. ಮತ್ತು ವಾಯುಸ್ತುತಿ ಹೇಳಿ ಮನೆ ಬಿಟ್ಟು ಮಗ ಹೋಗಿದ್ದಾನೆ ಅಂದ ಮೇಲೆ ಯಾರೋ ಹೇಳಿ ಆಕ್ಸಿಡೆಂಟ್ ಆಗಿದೆ ಮುಳುಗನಿಗೆ ಅಂತೇಳಿ, ಒಂದು ಗ್ಯಾರಂಟಿ ಅವನು ಈ ಸೇಫ್ ಅಂತ ಗ್ಯಾರಂಟಿ. ಯಾತಕ್ಕೆ? ಅವ್ನು ದೇವರು ಆರಾಧನೆ ಮಾಡಿ ಹೊರಟಿದ್ದಾನೆ. ವಾಯುಸ್ತುತಿ ವಿಷ್ಣು ಸಹಸ್ರ ಬಿಟ್ಟಿಲ್ಲ ಅಂದ ಮೇಲೆ ಕೆಡಕಾದ ಚಾನ್ಸಸ್ ಇಲ್ಲ. ಸ್ಕೂಟರ್ ಪುಡಿಪುಡಿ ಆಗಿರ್ಬೋದು ಬೇಕಾದ್ರೆ, ಅವನು ಕೂದಲು ಕುಂಗ ಚಾನ್ಸಸ್ ಇಲ್ಲ. ಈ ವಿಶ್ವಾಸ ಬರದೆ ಹೋದರೆ ಓದಿದ್ದೆಲ್ಲ ವ್ಯರ್ಥ. ಅನನ್ಯ ಸ್ಥಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಕುಂತಿಗೆ ಎಷ್ಟು ವಿಶ್ವಾಸ ಇತ್ತು ನೋಡಿ. ಭೀಮಸ್ತ್ರ ಬಕಾಸುರನ ಕೊಂದೇ ಕೊಲ್ತಾರೆ, ಕೊಂದೇ ಕೊಂದು ಕಥೆ ಅದು. ಒಂದು ಅದಕ್ಕೆ ವಿಶ್ವಾಸ ಅಂತ ಕರೀತಾರೆ. ಇವತ್ತು ನಮ್ಮ ಜನಕ್ಕಂತ ವಿಶ್ವಾಸ ಇರೋದಿಲ್ಲ. ಬೆಳಿಗ್ಗೆ ಒಂದು ದೇವಸ್ಥಾನ, ಸಾಯಂಕ ಇನ್ನೊಂದು ದೇವಸ್ಥಾನ ಕೊಟ್ಬಿಟ್ಟಿರ್ತಾರೆ. ಆಗ್ಲೇ ಮಂತ್ರಾಲಯಕ್ಕೆ ಹೋಗಿ ಬಂದು ಇನ್ನೊಂದು ಊರು ಹೋಗ್ಬಿಡ್ತಾರೆ. ಆಮೇಲೆ ಯಾವೂರು ಗೊತ್ತಲ್ಲ, ಬೂದಿ ಕೊಡ್ತಾನೆ ಅಂತ ಅಲ್ಲಿ ಹೋಗ್ಬಿಡ್ತಾರೆ. ಆಗ್ಲೇ ಯಾತಕ್ಕೆ? ಇಲ್ಲಿ ಆಗುತ್ತೋ ಇಲ್ಲ, ರಾಯರ ಕೈಲಿ ಆಗದೆ ಹೋದ್ರೆ ಅಕಸ್ಮಾತ್ ಇನ್ನೊಂದು ಏರ್ಪಾಟು ಮಾಡ್ಕೊಳ್ಬೋಣ. ಈ ರೀತಿ ಭಕ್ತಿ ಮಾಡಿದ್ರೆ ಭಕ್ತಿ ಅಲ್ಲ. ಸಮುದ್ರ ಗುರು ಮಮಗ್ನ ರೂಪಂ ಸದಾ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿ ತೋ ಅಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜಲಗ್ರಹಿರುಪಮೈಹಿ ಕಾಮಾದಿ ಭಂಗಾಕುಲೇ ನಾನಾ ವಿಭ್ರಮ ದುರ್ಭಮೇ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರು ಮಾಮಗ್ನ ರೂಪಂ ಸದಾ. ಈಗ ಗುರುಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು, ಜಯತೀರ್ಥರು, ಎಂತೆಂಥ ಜ್ಞಾನಿಗಳಿದ್ದಾರೆ. ಅವರನ್ನು ಸರಿಯಾಗಿ ನಂಬಿದರೆ ಕೆಡುಕಾಗ ಸಂಭವನೇ ಇಲ್ಲ. ಅದರಿಂದಾಗಿನೆ ಆ ವಿಶ್ವಾಸ ಇರಬೇಕು. ಅಂತ ವಿಶ್ವಾಸ ದ್ರುಪದರಾಜ ಹೊಂದಿದ್ದಾನೆ. ಖಂಡಿತ ಬದುಕಿರಲೇಬೇಕು ಪಾಂಡವರು. ಅರ್ಜುನ ಬದುಕಿರಬೇಕು, ಪಾಂಡವರೆಲ್ಲ ಬದುಕಿರಬೇಕು. ಅರಿಯನ ಮೇಲೆ ಸೋಲೋ ಸಂಭವ ಇಲ್ಲ. ನೋಡಿ ಸುದ್ದಿ ಬಂದಿರೋರು ಹಾಗೆ ಈ ತರ ವಿರುದ್ಧ ಚಿಂತನೆ ಮಾಡ್ತಾನೆ. ಯಾತಕ್ಕೆ ಅಂದ್ರೆ ವೇದ ಮಂತ್ರಗಳ ವಿಶ್ವಾಸ ಅಂದ್ರೆ ಹೀಗಿರಬೇಕು. ಇವತ್ತು ಇಂಥ ವಿಶ್ವಾಸ ಮಾಡಕ್ಕೆ ನಮಗೆ ಯಾತಕ್ಕಾಗೋದಿಲ್ಲ ಗೊತ್ತೇನು? ಮೊದಲನೇದಾಗಿ ಯಜ್ಞಯಾಗಗಳಿಂದ ಸಿದ್ಧಿ ಮಾಡಬೇಕು. ಮೊದಲನೇದಾಗಿ ಎರಡನೇದಾಗಿ ವೇದ ಮಂತ್ರಗಳ ಉಚ್ಚಾರಣೆ ಆಗಬೇಕಂತೆ. ವೇದ ಮಂತ್ರಗಳ ಉಚ್ಚಾರಣೆ ನಡೆದಿರಬೇಕು. ಇವತ್ತು ಯಜ್ಞಾಜ್ಞ ಅಂತ ಕರೀತಾರಲ್ಲ ಎಷ್ಟೋ ಕಡೆಗೆ, ಇಲ್ಲಿ ವೇದ ಮಂತ್ರಗಳೇ ಗೊತ್ತಿಲ್ಲ ಮೊದಲವರಿಗೆ. ಸಿನಿಮಾ ಹೇಳ್ಕೊಡೋದು ಹವಿಸ್ ಹಾಕಿದ್ರೆ ಎಲ್ಲರೂ ದೇವರಿಗೆ ಮುಟ್ತದ, ಅದೆಲ್ಲ ಕೂಡ ಸಾಧ್ಯ ಇಲ್ಲ. ಪ್ರಿಸ್ಕ್ರೈಬ್ ಅಪ್ಲಿಕೇಶನ್ ಫಾರ್ಮ್ ಹಾಕದೆ ಹೋದ್ರೆ ಇನ್ವ್ಯಾಲಿಡ್ ಅಪ್ಲಿಕೇಶನ್ ಅದು. ಕಾಲ ಅಪ್ಲೈ ಮಾಡಿದ್ರೆ ಹೇಳ್ತಾರೆ ನೀಟಾಗಿಲ್ಲ, ಬಾಂಡ್ ಪೇಪರ್ ಅಲ್ಲಿ ಅಪ್ಲೈ ಮಾಡಿದ್ರೆ ಉಪಯೋಗ ಇಲ್ಲ. ಅಪ್ಲಿಕೇಶನ್ ಫಾರ್ಮ್ ಅಲ್ಲೇ ಅಪ್ಲೈ ಮಾಡಬೇಕು ಅವರು. ವೇದ ಮಂತ್ರಗಳಿಂದನೇ ಆಗಬೇಕೆ ಹೊರತು ಬೇರೆ ಮಂತ್ರಗಳಿಂದ ಆದ ಸಾಧ್ಯ ಇಲ್ಲ. ವೇದಗಳಿಂದ ಅಥವಾ ವೇದ ಒಪ್ಪಿದ ಮಂತ್ರಗಳಿಂದ ಆಗಬೇಕು. ಭಗವದ್ಗೀತೆಯಿಂದ ಹೋಮ ಮಾಡಬಹುದು, ಯಾಕೆ ವೇದಕ್ಕಿಂತ ದೊಡ್ಡದಾದದ್ದು ಒಂದು. ಆದರೆ ನಿಷಿದ್ಧವಾದ್ರಿಂದ ಹೋಮ ಮಾಡಕ್ಕೆ ಬರೋದಿಲ್ಲ. ಎರಡನೇದು, ಪುರೋಹಿತರು ಒಳ್ಳೆ ಮಂತ್ರ ಬಲ್ಲವರಾಗಿರಬೇಕು. ಯಾಜೋಪಯಾಜರಂತ ಪುರೋಹಿತರು ಕರ್ಕೊಂಡು ಮಾಡ್ತಿದ್ದೇನೆ, ಆ ಕೆಲಸ ಆಗಲೇಬೇಕು ಅಂತ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಯಾರೊಬ್ಬನು ಯಾರು ಕರ್ಕೊಂಬರಯ್ಯಾ, ಯಾರು ಸಿಕ್ಕವರು ಕರ್ಕೊಂಬರ್ತಾರೆ, ಸಿಕ್ಕವರು ಕರ್ಕೊಂಬರ್ಬೇಕಂತ. ಅವರಿಂದ ಕೆಲಸ ಆಗ್ತದೆ. ಆಪರೇಷನ್ ಮಾಡ್ಬೇಕು ಹಾರ್ಟ್ ಆಪರೇಷನ್ ನ, ಯಾಕೆ ಯಾರ ಕರ್ಕೊಂಬ ಡಾಕ್ಟರ್ ಅಂತ ಕೇಳಿದ್ರೆ ಮುಳುತೆಗೆ ಡಾಕ್ಟರ್ ನ ಹಾರ್ಟ್ ಆಪರೇಷನ್ ಮಾಡಿದ ಗತಿ ಏನಾಗ್ಬೇಕು? ಈ ಮತ್ತೆ ಹತ್ತೋಗ್ಬಿಡ್ತಾನೆ, ಹುಡುಕೊಂಡು ಹೋಗ್ತಾರೆ. ಬೆಂಗಳೂರಾಗಿಲ್ಲ ಹೋದಲ್ಲೋ ಬೇರಾಶ್ಗೆ ಹೋಗ್ತಾನೆ, ಅಲ್ಲಿ ಹೋದಲ್ಲೂ ಫಾರಿನ್ಗೆ ಹೋಗ್ತಾನೆ. ಅದಕ್ಕೆ ಅಂತ ಡಾಕ್ಟರೇ ಆಗ್ಬೇಕದು, ಅಂತ ಡಾಕ್ಟರ್ ಇಂದಾನೇ ಆಪರೇಷನ್ ಆಗಬೇಕು. ಆ ರೀತಿ ಅಕ್ಸ್ಪ ಸತ್ರು ಪರವಾಗಿಲ್ಲ, ಅಂಥವೊಂದು ಆಪರೇಷನ್ ಸತ್ತ ಅಂದರೆ ಒಳ್ಳೆ ಎಫರ್ಟ್ಸ್ ಹಾಕಿದ್ದೇವೆ ಅಂತ ಅರ್ಥ. ಅದು ಬಿಟ್ಟುಬಿಟ್ಟು ಕೆಲಸಕ್ಕೆ ಬಾರದವ್ರ ಹತ್ರ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಾವಿವತ್ತು ನಮ್ಮ ಜೀವನದಲ್ಲಿ ದೇವ ಕಾರ್ಯ ಬಂತೋ ಇಲ್ವೋ, ಎಲ್ಲಾದರೂ ಮಾಡಿದ್ರಾಯ್ತು, ಹೇಗಾದ್ರೂ ಮಾಡಿದ್ರಾಯ್ತು. ತಾನು ಹೋಗೋದಲ್ಲಿ ಕೆಲಸ ಯಾರನ್ನ ಕಳಿಸಿಬಿಡ್ತಾನೆ, ಡ್ರೈವರ್ನ ಕಳಿಸಿ ಪ್ರಸಾದ ಎಸ್ಕೊಂಬ ಅಂತ ಕಳಿಸಿಬಿಟ್ರೆ ಇದರಿಂದ ಸಿದ್ಧಿ ಬರುತ್ತೆ ಏನು? ಸಾಧ್ಯ ಇಲ್ಲ. ಇನ್ವಾಲ್ವ್ಮೆಂಟ್ ಇರಬೇಕು ಅದರೊಳಗೆ. ವೇದ ಮಂತ್ರಗಳು ಮತ್ತೆ ಜಾಗ ಎಂಥದ್ದು, ಎಲ್ಲ ಕ್ಲಬ್ನಲ್ಲಿ ಮಾಡಿಸಿದ್ರೆ ಆಗ್ತದೆ ಅವೆಲ್ಲ ಕೂಡ. ಗಂಗಾ ತೀರದಲ್ಲಿ ಬಳಸ್ತಾನೆ ಪುಣ್ಯಾರ್ಥ, ಗಂಗಾ ತೀರ, ಯಾಜೋಪಯಾಜರು ಅವರು ಇಷ್ಟೆಲ್ಲ ಇರ್ತದೆ. ಇವನೇ ಬೆಳಗ್ಗೆ ಕಾಫಿ ಬೆಡ್ ಕಾಫಿ ಕೂಡ ಎದ್ದು ಬಿಟ್ಟಿರ್ತಾರೆ. ಇದೆಂತ ಹೋಮ? ಆಮೇಲೆ ಪವಮಾನ್ ಹೋಮ, ಬೆಳಗ್ಗೆ ಇಡ್ಲಿ ಕಾಫಿ ಎಲ್ಲ ಮುಗಿಸಿಬಿಟ್ಟಿರ್ತಾರೆ, ತನ್ನ ಹೋಮ ಮೊದಲು ಮಾಡ್ಕೊಂಡಿರ್ತಾನೆ. ಪವಮಾನ್ ದೇವ್ ಯಾಕೆ ತಗೋತಾರೆ ಈ ಮಧ್ಯೆ? ಜನಕ್ಕೆ ಇವತ್ತು 99% ಪಾಲು ಜನ ಧರ್ಮ ಬಿಟ್ಟವರು. ಧರ್ಮ ಮಾಡಕ್ ಹೋದವರಿಗೆ ಇರೋದು 1%, ಅವರಿಗೂ ಫಲ ಯಾಕೆ ಸಿಗೋದಿಲ್ಲ ಅಂದ್ರೆ ಅವ್ರು ಇಂಥ ಕೆಟಗರಿ. ಅದರಲ್ಲೂ ಕೂಡ ಆ 1% ನಲ್ಲೂ ಕೂಡ ಸರಿಯಾಗಿ ಮಾಡೋ ಸಂಖ್ಯೆ ಭಾರಿ ಕಡಿಮೆ. ಅದಕ್ಕೆ ಸಿದ್ಧಿ ಬರೋದಿಲ್ಲ. ತಮ್ಮ ತಪ್ಪು ಅರ್ಥ ಆಗೋದಿಲ್ಲ ಇವರಿಗೆ, ವೇದ ಮಂತ್ರಗಳೇ ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾರೆ. ದೇವರ ಪೂಜೆನೇ ಪ್ರಯೋಜನ ಇಲ್ಲ. ಇದು ನಿಜವಾಗ್ಲೂ ತಪ್ಪಿರೋದು ತಮ್ಮಲ್ಲೇ ಹೊರತು ಮಂತ್ರಗಳಲ್ಲ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದ್ರುಪದರಾಜ ಎಲ್ಲ ಯೋಚನೆ ಮಾಡಿದೆ, ನಾನು ಸರಿಯಾದ ಸಂಕಲ್ಪ ಮಾಡಿದ್ದೇನೆ, ಸರಿಯಾದ ರೀತಿ ನಡ್ಕೊಂಡಿದ್ದೇನೆ, ವೇದ ಮಂತ್ರ ಸರಿಯಾಗಿದೆ, ಯಾಜೋಪ್ಯಾದರೂ ಮಾಡಿಸಿದ್ದಾರೆ, ಗಂಗಾ ತೀರವಾಗಿದೆ ಅಂದ ಮೇಲೆ ಅರ್ಜುನ ಭಾರಿ ಧರ್ಮಿಷ್ಠ, ಜೊತೆಗೆ ಪಾಂಡವರೆಲ್ಲ ಪರಮ ಧರ್ಮಶೀಲರು, ಅವರು ಸಾಯುವ ಸಂಭವ ಇಲ್ಲ, ಎಲ್ಲೋ ಇದ್ದೇ ಇದ್ದಾರೆ. ಅವರು ಹುಡುಕಬೇಕಷ್ಟೇ, ನನಗೆ ಕೆಲಸ ಹುಡುಕಬೇಕಷ್ಟೇ. ಹೇಗೆ ಹುಡುಕಬೇಕು ಯೋಚನೆ ಮಾಡಿದ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿಬಿಟ್ಟ. ರುದ್ರದೇವರು ಪ್ರತ್ಯಕ್ಷವಾಗಿಬಿಟ್ರು. ರುದ್ರದೇವರ ಆರಾಧನೆ ವೈಷ್ಣವರಿಗೆ ನಿಷಿದ್ಧ ಅಲ್ವೇ ಅಲ್ಲ, ಸರಿಯಾದ್ರೆ ತಾರತಮ್ಯ ಕ್ರಮ ಮಾಡಿದರೆ ತುಂಬಾ ಅನುಗ್ರಹ ಮಾಡಿಯಬಾರದು. ಪ್ರತ್ಯಕ್ಷರಾಗೇ ಬಿಟ್ರು. ಏನು ಬೇಕು ಅಂತ ಕೇಳಿದ. ಸ್ವಾಮಿ, ಹೀಗಾಗಿದೆ ನನ್ನ ಪರಿಸ್ಥಿತಿ, ಅದಕ್ಕೆ ಅರ್ಜುನನೇ ನನ್ನ ಮಗಳ ಮದುವೆ ಆಗಬೇಕು, ಆದ್ದರಿಂದ ನೀವು ನನ್ನ ವರ ಕೊಡಬೇಕು ಅಂತ ಕೇಳಿದ. ಏನು ವರ ಅಂದ್ರೆ, ಅನ್ಯೈಹಿ ಅಧಾರ್ಯ ಧನುಹು ಈಶವರಾಧಿ ಚಕ್ರೇ, ಒಂದು ಧನಸ್ಸನ್ನ ನಾ ಇಡ್ತೇನೆ, ಮತ್ಸ್ಯಯಂತ್ರ ಭೇದನ ಮಾಡೋಕ್ಕೋಸ್ಕರವಾಗಿ ಒಂದು ಧನಸ್ಸನ್ನ ಇಡ್ತೇನೆ, ಆ ಧನಸ್ಸಿಗೆ ವರ ಕೊಡಬೇಕು ನೀವು. ಏನು ವರ ಅಂದ್ರೆ, ಅರ್ಜುನನ ಹೊರತು ಬೇರೆ ಯಾರಿಗೂ ಅದನ್ನು ಕಟ್ಟಿ ಮತ್ಸ್ಯಯಂತ್ರ ಹೊಡಿಲಿಕ್ಕಾಗಬಾರದು, ಅರ್ಜುನ ಮಾತ್ರ ಆಗಬೇಕು, ಅಂತ ವರ ಕೊಡಿ ಅಂತ ಕೇಳಿದ. ತಥಾಸ್ತು ಅಂತ ಹೇಳಿ ಸೇಫ್ ಗಾರ್ಡ್ ಮಾಡ್ಕೊಂಡ್ಬಿಟ್ಟ ಪುಣ್ಯಾತ್ಮ. ಬೇರೆ ಯಾರು ಎತ್ ಕಟ್ಟಿದಾರ ಅರ್ಜುನನೇ ಆಗಿರಬೇಕು. ಈ ರೀತಿ ವರ ಕೇಳಿಕೊಂಡು ಖುಷಿಯಾಗಿಬಿಡುತ್ತಂತೆ ಆತನಿಗೆ. ಸ್ವಯಂವರ ಘೋಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಒಂದು ಪ್ರಶ್ನೆ ಬರುತ್ತದೆ. ದ್ರುಪದಾದ ಇಷ್ಟೆಲ್ಲ ಸುತ್ತಿ ಬಳಸಿ ಮಾಡೋದಕ್ಕಿಂತ ಒಂದು ಧನಸ್ಸಿಟ್ಕೊಂಡು ವರ ಕೇಳಿಕೊಂಡು ಸ್ವಯಂವರ ಮಾಡಿ ಪೂರೈಸಿದ್ರೆ ಅರ್ಜುನ ಅಂತ ಕಷ್ಟಪಡೋದಕ್ಕಿಂತ, ರುದ್ರದೇವರೇ ಅರ್ಜುನ ಎಲ್ಲಿದ್ದಾನೆ ಹೇಳಿ ಅಂತ ಕೇಳಬಾರ್ದು. ಲಕ್ಷಣವಾಗಿ ಅರ್ಜುನ ಎಲ್ಲಿದ್ದಾನೆ ಮದುವೆ ಮಾಡಿಸ್ಬಿಡ್ತೇವೆ ಬೋದೋಗ್ತಿತ್ತು ಅಲ್ಲಿಗೆ. ಅದೇನು ಕರ್ಕೊಂಡ್ಬಂದು ನಿಲ್ಲಿಸಿಬಿಡ್ತಿದ್ರು ಬೇಕಾದ್ರೆ, ಯಾಕೆ ಹಾಗೆ ಮಾಡಲಿಲ್ಲ? ಅದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ನಮ್ಮ ಪಾದನ ಕರ್ತವ್ಯ ನಾವು ಮಾಡದೇನೆ ಎಲ್ಲ ದೇವರ ಮೇಲೆ ಭಾರ ಹಾಕಿದರೆ ದೇವರು ಎಂದೂ ಅನುಗ್ರಹ ಮಾಡೋದಿಲ್ಲ. ಕರ್ಮಣ್ಣೇ ಮಾಧಿಕಾರಸ್ಥೆ ಮಾಫಲೇಶು ಕದಾಚರ. ಅವತ್ತು ಬೇಷು ಲೆಕ್ಕ ಕೊಡ್ತಾರೆ, ಪ್ರಾಬ್ಲಮ್ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಸರ್ ಪ್ರಾಬ್ಲಮ್ ಕೊಟ್ಟಿದ್ದೀರಿ ಆನ್ಸರ್ ಹೇಳ್ಬಿಡಿ ಅಂತ ಕೇಳಿದರೆ ಅವನು ಜನ್ಮದಲ್ಲೇ ಪಾಸ್ ಆಗಲ್ಲ. ಬೇಷ್ಟ್ ಹೇಳ್ತಾ ಹೋಗ್ತಾನೆ, ಅವ್ರಿಗೆ ಸಂಬಳ ಬರುತ್ತೆ, ಇವನು ಫೇಲ್ ಆಗ್ತಿರ್ತಾನೆ ಅಷ್ಟೇ ಹೊರತು ಉಪಯೋಗ ಇಲ್ಲ. ಆನ್ಸರ್ ಹೇಳಕ್ ಹೋಗ್ತಾನೆ, ಸರ್ ಸುಮ್ಮನೆ ಇರಿ ಸರ್ ಮಾಡ್ತೇನೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಒಗತ್ತು ಕೇಳಿಬಿಡಿ, ಅದು ಆಗೋದಿಲ್ಲ ಅಂತ ಅಷ್ಟೇ ಹೇಳೋದಿಲ್ಲ, ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಬುದ್ಧಿ ಡೆವಲಪ್ ಆಗ್ತದೆ. ಅವ್ರು ಟ್ರೈ ಮಾಡಿ ಬರದೇ ಇರಬಹುದು ಅವ್ರ ಪರವಾಗಿಲ್ಲ, ಯೋಚನೆ ಇಲ್ಲ, ಆ ಎಫರ್ಟ್ಸ್ ಹಾಕ್ತಾರಲ್ಲ ಬುದ್ಧಿ ಡೆವಲಪ್ ಆಗಲಿಕ್ಕೆ ಶುರುವಾಗ್ತದೆ. ಯಾವಾಗಲೂ ಕೂಡ ಪ್ರಯತ್ನ ಮಾಡದೆ ಹೋದರೆ ಎಂದು ಸಿದ್ಧಿ ಬರೋದಿಲ್ಲ. ದ್ರುಪದಾದ ತೀರ್ಮಾನ ಮಾಡಿಕೊಂಡ, ಇಷ್ಟೆಲ್ಲ ಮಾಡಿದ ಮೇಲೆ ನಂಗೆ ಡೌಟೇ ಇಲ್ಲ, ಪಾಂಡವರು ಸುಖವಾಗಿದ್ದಾರೆ ಯೋಚನೆ ಇಲ್ಲ, ಅರ್ಜುನ ಬದುಕಿದ್ದಾನೆ ಬದುಕಿರಲೇಬೇಕಾತ, ನನ್ನ ಮಗಳ ಮದುವೆ ಆಗಲೇಬೇಕು, ನನ್ನ ಚಾಲೆಂಜ್ ಇರೋದು ಇಷ್ಟೇ, ಅರ್ಜುನ್ ಹುಡುಕಬೇಕಷ್ಟೇ. ನಾನೀಗ ನೀವು ಹುಡುಕೊಡಿ ಅಂತ ಕೇಳಿದ್ರೆ ಧರ್ಮ ಅಲ್ಲ. ಕೆಲವು ಕಾಪಿ ಹೊಡೆಯರು ಪೇಜ್ ಮೇಲೆ ಹುಡ್ಕೊಡ್ಬೇಕಾದ್ರೆ ಹೊಡೆಯೋದು ಕಾಪಿ ಕೆಲಸ, ಪೇಜ್ ಹುಡುಕೊಂಡು ಲೈನ್ ಹೇಳಿಬಿಟ್ರೆ ಇವನೇ ಕಾಪಿ ಹೊಡೆಯೋದು. ಈ ಮಧ್ಯೆ ಇಷ್ಟು ತಲೆ ಇಲ್ಲದವರು ಏನ್ ಮಾಡ್ತಾನೆ ಈ ಮಧ್ಯೆ? ಸಾಧ್ಯವೇ ಇಲ್ಲ. ಮೇಸ್ಟ್ ಇರೋದೇ ಪಾಠ ಮಾಡ್ಲಿಕ್ಕೆ, ಪಾಪ ವರ್ಷ ಪೂರ್ತಿ ಹೇಳಿರೋದೇ ಅದನ್ನ, ಅದನ್ನು ಬರಲಿಕ್ಕೆ ಬರೋದಿಲ್ಲ ಅಂದ್ರೆ ಇನ್ನೆಂಥ ಕ್ಯಾಟಗರಿ ಹುಡುಗ ಅವನು? ಎಕ್ಸಾಮ್ ಹಾಲ್ನಲ್ಲಿ ಪಕ್ಕದಲ್ಲೇ ಕ್ಲಾಸ್ ಟೀಚರ್ ಇದ್ರು, ಮನೆ ಪಾಠಕ್ಕೆ ಹೋದ ಮೇಷ್ಟ್ರಿದ್ರು ಕೂಡ ಹೇಗೆ ಅವರನ್ನು ಕೇಳಬಾರದು, ಅದೇ ರೀತಿಯಲ್ಲಿ ಸಂಸಾರದಲ್ಲಿ ದೇವತೆಗಳ ಹೆಲ್ಪ್ ಹೇಗೆ ತಗೋಬೇಕು ಅಂದ್ರೆ ಇಂಡೈರೆಕ್ಟ್ ಹೆಲ್ಪ್ ತಗೋ ಡೈರೆಕ್ಟ್ ಹೆಲ್ಪ್ ತಗೋ ಸಾಧ್ಯತೆ ಇಲ್ಲ. ಅನುಗ್ರಹ ಮಾಡಿ ಅಂತ ಕೇಳಬೇಕೆ ಹೊರತು ನೀವೇ ಕೆಲಸ ಮಾಡಿ ಅಂತ ಕೇಳಬಾರದು. ದೃಪದರಾಜನ ಕಥೆ ನಮಗೆಲ್ಲ ಒಂದು ಮಾರ್ಮಿಕವಾದ ಕಥೆ ಅದು ಒಂದು. ಆದ್ದರಿಂದ ದೇವತೆಗಳನ್ನ ನಾವು ಶಾಸ್ತ್ರ ವಿಹಿತ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ತುಂಬಾ ತಪ್ಪಾಗುತ್ತೆ. ಈ ಕಥೆ ಕೇಳಿದಾಗ ನಮಗೆ ಪ್ರತಿಯೊಬ್ಬನು ಕೂಡ ಅಶರ್ ಹಿಂದೆ ಹೇಳಿದ್ದಾರೆ, ನಿಜಾನುಭಾವ ವರ್ಜಿತಾಹ ಹರೇರನುಗ್ರಹ ಉಜ್ಜಿತಾಹ ಮಹಾಪ್ರಯತ್ನ ವರ್ಜಿತಾಹ ಜನಾನ ಜಗ್ಮುರುನ್ನತಿ. ಪ್ರತಿಯೊಬ್ಬರು ಕೂಡ ಯೋಗ್ಯತೆ ಸರಿಯಾಗಿ ಸಂಪಾದನೆ ಮಾಡಬೇಕು, ದೇವರ ದಯೆ ಇರಬೇಕು, ಒಳ್ಳೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ಫಲ ತಗೊಳಕ್ ಹೋದ್ರೆ ಅದು ಮಧ್ವ ಸಿದ್ಧಾಂತವೇ ಅಲ್ಲ, ವೈದಿಕ ಸಿದ್ಧಾಂತವೇ ಅಲ್ಲ. ನಾವು ಪ್ರಯತ್ನ ಮಾಡೋದನ್ನು ಬಿಡಬಾರದು ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಮಾಡಿದ ಪುಣ್ಯಾತ್ಮ ರುದ್ರದೇವರು ಹೇಳಿದ್ರು ತಥಾಸ್ತು ಅಂತ ಹೇಳಿದ್ರು. ಸ್ವಯಂವರ ಘೋಷಣೆ ಮಾಡೇಬಿಟ್ಟ ಅದು ಎಲ್ಲಾ ಕಡೆಯಿಂದ. ದ್ರೌಪದಿಯ ಸ್ವಯಂವರ ಬರಬಹುದು, ಮತ್ಸ್ಯಯಂತ್ರ ಭೇದನೆ ಕರಾರಿಟ್ಟ. ಈ ಸುದ್ದಿ ಹರಡುತ್ತಿರ್ಲಿಕ್ಕೇನೆ ಆಗಿನ ಕಾಲದ ರಾಜರುಗಳಿಗೆ ಎರಡು ಭಾರಿ ಆಸಕ್ತಿ, ಒಂದು ಸ್ವಯಂವರ, ಒಂದು ಯುದ್ಧ. ಯುದ್ಧ ಅಂದ್ರೂ ಹಾಜರು, ಸ್ವಯಂವರ ಅಂದ್ರೂ ಹಾಜರು. ಆ ಸ್ವಯಂವರ ಅಂದ್ರೆ ಸೇರದೇ ಇದ್ದ ರಾಜರೇ ಇರ್ತಿದ್ದಿಲ್ವಂತೆ, ರಾಜ ರಾಜಕುಮಾರಗಳು ಸೇರಿಬಿಡ್ತಾ ಇದ್ರು. ಅದು ಕೂಡ ಕನ್ಯೆಯ ಯೋಗ್ಯತೆಗೆ ತಕ್ಕಂತೆ ಪಾರ್ಟಿಸಿಪೆಂಟ್ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ದ್ರೌಪದಿಯ ಕೀರ್ತಿ ಎಷ್ಟಿತ್ತು ಅಂದ್ರೆ ಆಕೆ ಭೂಲೋಕದಲ್ಲಿ ತಂದೆ ತಾಯಿಗಳಿಂದ ಹುಟ್ಟಿ ಬಂದವಳಲ್ಲ, ಯಜ್ಞಕುಂಡದಿಂದ ಹುಟ್ಟಿ ಬಂದವಳು, ಪ್ರಾದುರ್ಭೂತಳಾದವಳು. ಉತ್ಪತ್ತಿ ಸಸ್ಯ ಸರ್ವಜ್ಞ ಸರ್ವಾಭರಣ ಭೂಷಿತ ಅಜರಾ ಲೋಕಸುಂದರಿ ಅಂತ ಕೊಂಡಾಡಿಬಿಟ್ಟಿದ್ದಾರೆ. ಅಶರೀರವಾಣಿಯಾಗಿದೆ ಈಕೆಯಂತಹ ಸ್ತ್ರೀ, ಜೀವಕೋಟಿಯಲ್ಲೇ ಇಲ್ಲಂತ ಶರೀರವಾಣಿಯಾಗಿದೆ. ಆದ್ದರಿಂದ ಆಗಿನ ಕಾಲದ ರಾಜ ಮಹಾರಾಜರುಗಳು ರಾಜಕುಮಾರರುಗಳು ಅಲ್ಲಿ ಬರದೇ ಇದ್ದವರೇ ಇಲ್ಲ. ಕೃಷ್ಣನಿಂದ ಹಿಡಿದು ದುರ್ಯೋಧನವರಿಗೆ ಎಲ್ಲರೂ ಬಂದಿದ್ದಾರೆ. ದಿನೇನು ಹೇಳಬೇಕು ಅದಕ್ಕೆ, ಸ್ವಲ್ಪ ಭಗವಂತನಾದ ಕೃಷ್ಣ ಬಂದಿದ್ದಾನೆ, ಕಲ್ಯಾಣ ತಾನು ಮಾಡ್ಕೊಳ್ಳೋಕೆ ಬಂದಿಲ್ಲ, ಅಲ್ಲಿ ಹಾಜರಿರಬೇಕು ಅನುಗ್ರಹ ಮಾಡಬೇಕು ಅಂತ ಬಂದಿದ್ದಾರೆ. ದುರ್ಯೋಧನಾದಿಗಳೆಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಅದು ದೊಡ್ಡ ಸ್ವಯಂವರ, ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಪಾಂಡವರೇ ನೀವು ಅಲ್ಲಿಗೆ ಹೋಗಿ, ನಿಮಗೆ ಕಲ್ಯಾಣವಾಗುತ್ತೆ ಅಂತ ಸೂಚನೆ ಕೊಟ್ಟು ಕಳಿಸಿಕೊಟ್ರಂತೆ. ದೊಡ್ಡ ಘಟ್ಟ ಅದು ಒಂದು. ನಾಳೆ ದಿವಸ ಪಾಂಡವರು ಹೇಗೆ ಹೋಗ್ತಾರೆ ಪಂಚಾಲಪಟ್ಟಕ್ಕೆ ಅಂತ ಒಂದು ಸ್ಮರಣೆ ಮಾಡ್ತಾರೆ. ಪಂಚಾಲಪಟ್ಟ ಪಾಂಡವರು ಹೇಗೆ ಹೊರಟರು, ಆ ಕಥೆ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಅವ್ರು ಯಶಸ್ವಿಯಾಗಿ ಬರ್ತಾರೆ ದ್ರೌಪದಿ ಸ್ವಯಂವರದವರು. ಮನುಷ್ಯ ಹೇಗೆ ಹೋದ್ರೆ ಯಶಸ್ವಿ ಆಗ್ತಾನೆ ಹೇಳ್ತಾರೆ, ಹೇಗೆ ಹೋದ್ರೆ ಯಶಸ್ವಿ ಆಗ್ತಾರೆ. ಪರೀಕ್ಷೆಗೆ ಹೋಗೋಕೆ ಪೆನ್ನೇ ಒಯ್ದಿಲ್ಲ, ಒಂದೊಂದೇ ಶುರು ಆಮೇಲೆ, ಪೇಪರೇ ಒಯ್ದಿಲ್ಲ, ಟೈಮ್ ಟೇಬಲ್ಲೇ ಇಲ್ಲ, ಹಾಲ್ ಟಿಕೆಟೇ ಇಲ್ಲ, ಪಾಸಾಗ ಲಕ್ಷಣ ಅವೆಲ್ಲ ಕೂಡ ತಯಾರಿ ಬೇಕಲ್ಲ. ಆ ತಯಾರಿ ಹೇಗೆ ಎಲ್ಲ ಇವಳಿಗೆ ಓದೇ ಇಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಓದೇ ಇಲ್ಲ, ಪುಸ್ತಕರೇ ಗೊತ್ತಿಲ್ಲ, ಕೆಲವು ಸಿಲೆಬಸ್ ಗೊತ್ತಿಲ್ಲ, ಕೆಲವು ಓದರಿಗೆ ಪುಸ್ತಕ ಓದೋದು ಹಾಳಾಗೋಲ್ಲ, ಸಿಲೆಬಸ್ ಕೂಡ ಗೊತ್ತಿರೋದಿಲ್ಲ. ಆ ರೀತಿ ಹೋದ್ರೆ ಸಾಧ್ಯ ಉಂಟ? ಹೇಗೆ ಹೋಗ್ತಾರೆ ಪಾಂಡವರು, ಅರ್ಹತೆ ಏನಿತ್ತು, ಆ ದಾರಿ ಹೇಗಿತ್ತು, ಅಲ್ಲಿ ಏನೇನು ನಡೀತು? ಅದ್ಭುತಗಳ ಸರಮಾಲೆ ಕೊಡೋದು ಮಹಾಭಾರತದ ವೈಶಿಷ್ಟ್ಯ. ಎಷ್ಟು ಬಾರಿ ಮಹಾಭಾರತ ಕೇಳಿದ್ರು ಜಗತ್ತಿನಲ್ಲಿ ಅದು ಹತ್ರ ಬರತಕ್ಕಂಥ ಮತ್ತೊಂದು ಕಥೆ ಇಲ್ಲ. ಎಂತೆಂಥ ಕಥೆಗಳು ಕೂಡ ಮಹಾಭಾರತದ ಕಥೆ ಮುಂದೆ ಅಷ್ಟು ಡಲ್ ಆಗಬೇಕು. ಸೂರ್ಯನ ಮುಂದೆ ಎಲ್ಲಾ ಬೆಳಕುಗಳು ಹೇಗೆ ಡಲ್ ಆಗಬೇಕು, ಮಹಾಭಾರತದ ಕಥೆಯ ಮುಂದೆ ಅದರ ಅತ್ಯದ್ಭುತವಾದಂತಹ ಒಂದು ರೋಚಕತೆಯ ಮುಂದೆ ಉಳಿದವುಗಳು ಸತ್ಯ ಆಗಲೇಬೇಕು. ಅದು ಹೇಗೆ ನಡೆಯುತ್ತೆ ಎಂಬುದು ಕುತೂಹಲದ ವಿಚಾರ. ನಾಳೆ ಅದು